ಧರ್ಮಶಾಸ್ತ್ರದಲ್ಲಿ ಕೇಳಬೇಕೇ ಹೊರತು ಲೌಕಿಕ ಗ್ರಂಥಗಳಲ್ಲಿ ಧರ್ಮಶಾಸ್ತ್ರ ಹೇಗೆ ಬರುತ್ತೆ? ಸಾಧ್ಯನೇ ಇಲ್ಲ. ಅದಕ್ಕೆ ಸಂಜಯನ ಒಂದು ವಿಶಿಷ್ಟವಾದ ಹಿರಿಮೆ. ಆ ದೃಷ್ಟಿಯಲ್ಲಿ ನಾವಿವತ್ತು ಯಾವುದೇ ಧಾರ್ಮಿಕ ಪ್ರಶ್ನೆಗಳನ್ನು ಧರ್ಮ ತಿಳಿದವರ ಹತ್ರ ಕೇಳಿ ಪರಿಹಾರ ಕಾಣಬೇಕು. ತುಂಬ ಜನ ಎಲ್ಲೆಲ್ಲೋ ಕೇಳಿಬಿಡ್ತಾರೆ, ಅವರು ತಲೆ ತೋಚಿದ್ದನ್ನು ಹೇಳುತ್ತಾರೆ. ಮೊದಲೇ ಏನೋ ಸತ್ತು ಹೇಳಿದ್ದೇನೆ, ಅಯ್ಯೋ ಸಂಧ್ಯಾವನೆ ತಪ್ಪಿ ಹೋಯ್ತು ಏನು ಮಾಡಲಿ ಅಂತ ಕೇಳಿದ್ದು ಯಾರನ್ನ? ಜನ್ಮದಲ್ಲೇ ಸಂಧ್ಯಾವನೆ ಮಾಡದೇ ಇದ್ದವನನ್ನು. ಅವನೇನಂತಾನೆ, ತಪ್ಪಿ ಹೋದ್ರೆ ಒಂದಿಷ್ಟು ತಪ್ಪಿದ್ದು ಗೋಳಾಡ್ತೀಯಲ್ಲ, ಯಾರು ಜನ್ಮದಲ್ಲೇ ಮಾಡಿಲ್ಲ ಅಂತ ಹೇಳಿದ್ದಾನೆ. ಅವಂಥವ್ರಿಗೆ ಏನು ಹೇಳಬೇಕು? ಅದನ್ನು ಅದರ ಬೆಲೆ ಗೊತ್ತಿದ್ದವ್ರಿಗೆ ಹೇಳಿದರೆ ಅರ್ಥ ಆಗ್ತದೆ. ಸಂಜಯನಿಗೆ ಅರ್ಥವಾಗಿ ಸೀದಾ ಅವರ ಹತ್ರ ಹೋದ, ವಿತರಣೆ ಮುಂದೆ ವಿಷಯ ಹೇಳಿದ. ಪಾಂಡವರಿಗೆ ಖುಷಿಯಾಯಿತು, ಇನ್ನೊಬ್ಬ ಸಂಜಯನೂ ಬಂದಲ್ಲ ಅಂತ ಖುಷಿಯಾಯಿತು. ಪಾಪ, ಮಾತುಕತೆ ನಡೀತು, ನೀನು ಬೇಗ ಬಾ, ಧೃತರಾಷ್ಟ್ರದಲ್ಲಿ ಬಿಟ್ಟಿರಲಿಕ್ಕಾಗೋದಿಲ್ಲ, ಏನೋ ಬಾಯಲ್ಲಿ ಅಂದಿದ್ದಾನೆ, ಆದರೆ ಕ್ಷಮೆ ಕೇಳಕ್ಕೆ ಸಿದ್ಧನಾಗಿದ್ದಾನೆ ಬಾ ಅಂತ ಕರೆದ ತಕ್ಷಣ ವಿದುರ ಎಷ್ಟು ಸಾತ್ವಿಕ ನೋಡಿ. ಕೆಲವರಿಗೆ ಹಠ ಸಾಧಿಸ್ತಾರೆ, ಬರೋದೇ ಸಾಧ್ಯ ಇಲ್ಲ, ಹೋಗಯ್ಯ ಆ ಮಾತು ಅನ್ಬೋದಾ? ಈ ಬೇಕಾದರೂ ಸಾಕಾರ ಹೋಗು ಅಂತ ಹೇಳ್ಬೋದಾ? ನಾನು ಬರೋದಿಲ್ಲ ಅಂತ ಹೇಳ್ಬೋದಾಗಿತ್ತು, ವಿದುರ ಹಾಗೆ ಅನ್ನೋದಿಲ್ಲ ಅಂತ. ಆಯಿತು, ಅಷ್ಟು ಇಷ್ಟಪಡ್ತಾನೆ, ಬರ್ತೇನೆ ಅಡಿ ಹೊಟ್ಟೆಯೇ ಬಿಡ್ತಾನೆ. ಇದು ಧರ್ಮದ ಒಂದು ಕಾರುಣ್ಯದ ಮುಖ. ಇದು ಧರ್ಮವನ್ನು ಎಷ್ಟು ದಿವಸ ಬೇಕಾದರೂ ಆಗಿರಲಿ, ಇನ್ಮೇಲಾರು ಒಳ್ಳೆಯವರಾಗ್ತೇ ಅಂತ ಹೊರಟ್ರೆ ಧರ್ಮ ಇಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳುತ್ತಾರೆ. ಅದಕ್ಕೆ ಆದದ್ದಾಯಿತು ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. ಮೇಷ್ಟ್ರು ಸೈಕಾಲಜಿ ಏನು ಗೊತ್ತಾ, ಅವ್ರ ಜೂನಲ್ಲಿ ಅಡ್ಮಿಟ್ ಆಗಿರ್ತಾನೆ ಹುಡುಗ, ಮಾರ್ಚಲ್ಲೇ ಮುಖ ತೋರಿಸೋದು. ಕೆಲವರು ಇದ್ದಕ್ಕಿದ್ದ ಬಂದ್ರೆ ಸಾರದ ಕತೆ ಶುರು ಮಾಡಿಬಿಡ್ತಾರೆ. ಏನು ಮಾಡಲಿ, ಫಸ್ಟ್ ಕ್ಲಾಸಿ ಬಾ, ಇಮ್ಮಿಡಿಯೇಟ್ ಟ್ರಾನ್ಸ್ಫರ್ ಕ್ಲಾಸಿ ಬಾ, ಇವತ್ತಿಂದಾದರೂ ಬಾ ಕೊನೆ ಪಟ್ಟ. ಉಳಿದ ಆಮೇಲೆ ನೋಡೋಣ. ಕೆಲವು ಹುಡುಗ ಬುದ್ಧಿವಂತರು, ನೀವು ಸಾಲು ಮಾಡಿದ್ಮೇಲೆ ಬರ್ತೀನಿ ಅಂತಾರೆ, ಹೋಗೋದು ಕಳಿಸಿಬಿಡ್ತಾರೆ ಅವನ ಉದ್ದೇಶ. ಇವತ್ತಾರು ಬರ್ತೀಯ ನೀನು, ನಿಜವಾಗ್ಲೂ ವಿದ್ಯೆ ಬೇಕಾ, ಇವತ್ತು ಬಾನೆ ಹಾಕಿದ್ರೆ ಇವತ್ತು ಬಂದು ನಾಕ್ತೀಸ ಬಾ, ಏನು ಮಾಡಬೇಕೋ ತಾವೇ ಹೇಳಕ್ಕೆ ಬರುತ್ತೆ. ಇನ್ನು ಬರದೇನೆ ಇದ್ರೆ ಏನು ಮಾಡೋದು? ಈ ಮಧ್ಯೆ ಧರ್ಮ ಹಾಗೆ ಜನ 80 ವರ್ಷ ಸಂಧ್ಯಾವನ್ನು ಇವತ್ತವರೆಗೂ ಮಾಡಿಲ್ಲ, ಇನ್ಮೇಲೆ ಮಾಡಿ ಬಿಟ್ಟಿದ್ದೇನೆ, ಫಸ್ಟ್ ಮಾಡಕ್ಕೆ ಶುರು ಮಾಡಿ. ಹಾಗೆ ಫಸ್ಟ್ ಮಾಡು, ಮುಂದೆ ಆಮೇಲೆ ಮಾತಾಡೋಣ. ಅಜಾಬೇಡ, ಕೊನೆಯ ಕ್ಷಣದಲ್ಲಿ ನಾರಾಯಣ ಉದ್ಧಾರವಾದ ಕಥೆ ನಿಮಗೆ ಗೊತ್ತಿರೋದ್ರಿಂದ ಧರ್ಮಾಚರಣೆಯನ್ನು ಎಷ್ಟು ಕೂಡ ತಡ ಮಾಡಬಾರದು, ಗೊತ್ತಾದ ತಕ್ಷಣ ಶುರು ಮಾಡೇ ಬಿಡಬೇಕು. ಇನ್ನೂ ತಡ ಮಾಡೋದು ಅಂದರೆ ನಿಜವಾದ ಅಪರಾಧವಾಗೋದಾಗ. ಅಷ್ಟು ದಿವಸ ಬಿಟ್ಟಿದ್ದಕ್ಕಿಂತ ದೊಡ್ಡ ಅಪರಾಧ ಇನ್ನು ಮೇಲೆ ಬಿಡೋದು ಅಪರಾಧವಾಗುತ್ತೆ. ವಿದುರ ಎಂದೂ ಮಾಡಲಿಲ್ಲ, ಪ್ರತಿಷ್ಠೆ ಮಾಡಲಿಲ್ಲ, ಸೀದಾ ಹೊರಟೇ ಬಿಟ್ಟನಂತೆ. ಬರ್ತೀನಿ ಸಂಜಯ, ಹೋಗೋಣ ಅಂತ ಹೊರಟೇ ಬಿಟ್ಟನಂತೆ. ಧೃತರಾಷ್ಟ್ರ ಕಾಯ್ಕೋತ ಕೂತಿರ್ತಾನೆ ಪಾಪ. ಇಲ್ಲಿ ತಮಾಷೆ ನೋಡಿ, ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಆದರೆ ವಿದುರನ ವ್ಯಾಲ್ಯೂ ಗೊತ್ತಿದೆ. ಅವನಿಗೆ ಕಣ್ಣಿಲ್ಲ, ವಿದುರನ ವ್ಯಾಲ್ಯೂ ಗೊತ್ತಿದೆ. ದುರ್ಯೋಧನಾದಿಗಳಿಗೆ ಕಣ್ಣಿದೆ, ವ್ಯಾಲ್ಯೂ ಗೊತ್ತಿಲ್ಲ ಅವರಿಗೆ. ಈ ವಿಚಿತ್ರವಾದ ಸೈಕಾಲಜಿ, ವೇದವ್ಯಾಸರು ಕೊಟ್ಟ ಚಿತ್ರ ಬಹಳ ಅಪೂರ್ವವಾದ ಚಿತ್ರ. ಕಣ್ಣಿಲ್ಲದವನಿಗೆ ಎಚ್ಚರ ಇದೆ, ಕಣ್ಣಿದ್ದವರಿಗೆ ಬುದ್ಧಿನೇ ಇಲ್ಲ. ಆದರೆ ಧೃತರಾಷ್ಟ್ರನಿಗೆ ಎಚ್ಚರ ಇತ್ತು. ವಿದುರ ಬಂದ ತಕ್ಷಣ ಏನು ಆನಂದ ಆಯ್ತಂತ ಅವನಿಗೆ, ಪಾಪ ಎಲ್ಲ ದುಃಖನೂ ಮರೆತು ಬಿಡ್ತಾನೆ. ಅತ್ತು ಕರೀತಾನೆ, ಆಲಿಂಗನ ಮಾಡಿಕೊಂಡಂತೆ. ಆಚಾರ್ಯ ಬರೀತಾರೆ, ತೊಡೆ ಮೇಲೆ ಕುಡಿಸ್ಕೊಂಡ, ಚಿಕ್ಕ ಮಗುನ ಕುಡಿಸ್ಕೊಂಡ ಹಾಗೆ ತೊಡೆ ಮೇಲೆ ಕುಡಿಸ್ಕೊಂಡಂತೆ, ತಲೆ ಮೂಸಿ ನೋಡಿದನಂತೆ. ಚಿಕ್ಕ ಮಕ್ಕಳನ್ನ ಹಾಗೆ ಆಡಿಸೋದು ಪದ್ಧತಿ ಅದು. ಎಷ್ಟು ವಯಸ್ಸಾಗಿದೆ ಗೊತ್ತಾ ಇಬ್ಬರಿಗೂ ಕೂಡ? ಇಬ್ಬರು ಆಲ್ಮೋಸ್ಟ್ ಬದುಕರಿದ್ದಾಗ ಲೆಕ್ಕ, ಆ ಹಂತದಲ್ಲಿದ್ದಾರೆ. ಆದರೆ ಅಣ್ಣ ಅಣ್ಣನೇ ತಮ್ಮ ತಮ್ಮನೇ, ತಮ್ಮ ಎಷ್ಟು ವಯಸ್ಸಾದರೂ ಮಕ್ಕಳು ಮಕ್ಕಳೇ, ತಂದೆ ತಂದೆನೇ, ತಮ್ಮ ತಮ್ಮನೇ ಅಣ್ಣ ಅಣ್ಣನೇ. ಎಷ್ಟು ಆಶ್ಚರ್ಯ ಅಂದರೆ ಆ ಒಲವು ಹೊರಗಿನ ಒಲವಲ್ಲ, ಒಡಗಿನ ಒಲವಾದ್ದರಿಂದ ಕೂಡಿಸಿಕೊಂಡು ಬಹಳ ಪ್ರೀತಿಯಿಂದ ಮಾತಾಡಿಸ್ತಾ, ವಿದರ ವಿದರ ಸದ್ಯ ಬಂದುಬಿಟ್ಟಿಯಲ್ಲ, ನಂದಿದ್ದು ಏನು ಮನಸ್ಸಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡ, ಎಲ್ಲ ಮರೆತುಬಿಡು, ನೀನು ಇಲ್ಲಿರಲೇಬೇಕು ಅಂತ ಹೇಳಿದಾಗ ವಿದುರ ಮತ್ತೆ ಮಾತೇ ಆಡೋದಿಲ್ಲ. ಅಣ್ಣ ನಾನು ಬಂದಿದ್ದೆ ಅದಕ್ಕೆ ಪೂರ್ಣ ಸಮಾಧಾನ ಇಟ್ಕೊಂಡು ಹೇಳಿದರೆ ನಮಗೆ ಈಗ ಅರ್ಥ ಆಗ್ತದೆ. ಆಚಾರ್ಯ ನಿರ್ಣಯದಲ್ಲಿ ಬರೀತಾರೆ, ದೀರ್ಘ ಸಹೋದರ ಗತಃ ನಭವೇದ್ಧಿ ಕೋಪಃ ದೀರ್ಘೋಪಿ ಕಾರಣ ಮೃತೆ ವಿನಿವರ್ತ ತೇಜ. ಅಣ್ಣ ತಮ್ಮಂದಿರಲ್ಲಿ ಸಾಮಾನ್ಯ ಜಗಳ ಬರೋದಿಲ್ಲ, ಅಕಸ್ಮಾತ್ ಬಂದರೆ ಬಹಳ ದಿವಸ ಇರೋದಿಲ್ಲ, ಅದು ಬೇಗ ಹೋಗಿಬಿಡುತ್ತದೆ ಅಂತ ಹೇಳುತ್ತಾರೆ. ಧೃತರಾಷ್ಟ್ರ ವಿದುರರ ಒಂದು ಸಂಬಂಧ ಅಂಥ ಸಂಬಂಧವಾಗಿತ್ತು. ಏನೋ ಸಿಟ್ಟಿನಲ್ಲಿ ಒಂದು ಮಾತಾಡಿದ, ಆಮೇಲೆ ಅರ್ಥ ಆಯಿತು, ಬಿಟ್ಟಾಯ್ತು. ಅದನ್ನು ಇದು ಒನ್ ಸೈಡೆಡ್ ಆಗಲಿಲ್ಲ, ಇದು ಮುಖ್ಯ. ಇದು ವಿದುರನ ಕರುಣೆಗೆ ಕಾರಣ ಧೃತರಾಷ್ಟ್ರ ಪೂರ್ತಿ ತಪ್ಪು ಒಪ್ಪಿಕೊಂಡಿದ್ದರಿಂದ. ಧೃತರಾಷ್ಟ್ರ ಏನಾದರೂ ನಾಟಕ ಮಾಡಿದರೆ ವಿದುರ ಬರ್ತಿರಲಿಲ್ಲ ಎಂದು. ಆಷಾಢಭೂತಿ ತರದ ಧರ್ಮವನ್ನು ಧರ್ಮ ಒಪ್ಪೋದಿಲ್ಲ, ಹೃತ್ಪೂರ್ವಕ ಮಾಡಿದರೆ ಮಾತ್ರ ಧರ್ಮ ನಿರಾಕರಣೆ ಮಾಡೋದಿಲ್ಲ. ತುಂಬ ಜನ ಧರ್ಮ ನಮ್ಮನ್ನು ಕೈಬಿಟ್ಟಿದೆ ಅಂತ ಯಾರು ಅಂದ್ಕೊಂಡ್ರೆ ಧರ್ಮ ಕೈಬಿಟ್ಟಿಲ್ಲ, ಇವರು ಕೈಬಿಟ್ಟಿದ್ದಾರೆ ಅಷ್ಟೇ. ಫಸ್ಟ್ ಧರ್ಮದಲ್ಲಿ ಪ್ರಾಮಾಣಿಕತೆ ಇಲ್ಲದೆ ಹೋದರೆ ಮಾತ್ರ ಅದು ಧರ್ಮ ಅಲ್ಲ. ಹೇಳ್ತಾರೆ ದ್ರೌಪದಿಯ ಮಾತದು ಒಂದು, ನತದ್ಧರ್ಮಂ ಎಚ್ಚಲೇನ್ ಅಭ್ಯುಪೇತಂ ನತತ್ ಸತ್ಯಂ. ಯಾವುದು ಸತ್ಯ, ಯಾವುದು ಧರ್ಮ, ಯಾರು ಹಿರಿಯ, ಅದನ್ನು ಡಿಫೈನ್ ಮಾಡಿದ್ದ ದ್ರೌಪದಿ ದೇವಿಯ ಮಾತದು. ಎಲ್ಲಿ ಮೋಸ ಇರುತ್ತೋ ಅಲ್ಲಿ ಧರ್ಮ ನಿಜವಾದ ಧರ್ಮ ಅಲ್ಲ. ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ಪ್ರೋಜ್ಜಿತ ಕೈಸವ. ಮೋಸ ವಂಚನೆ ಇದ್ರೆ ಧರ್ಮ ಆಗೋದಿಲ್ಲ. ಅದನ್ನೇ ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕುತಿ ಇಲ್ಲ. ಇದು ಅತ್ಯಂತ ಮಾರ್ಮಿಕವಾದ ಮಾತು. ಇದರ ಬಂದವನೇ ಧೃತರಾಷ್ಟ್ರದ ಸಮಾಗಮವಾಯ್ತಂತೆ. ಆಗ ಮತ್ತೆ ವಿದುರನಿಗೆ ಧೃತರಾಷ್ಟ್ರ ಹೇಳ್ಕೊತಾನೆ, ವಿದುರ ನೀನು ಹೇಳಿದ್ದೆಲ್ಲ ಸರಿ ಅಂತ ಒಪ್ತಾನೆ ಪಾಪ. ಅದು ಬಾಯಿ ಮಾತಿನ ಒಪ್ಪಿಗೆ ಅಲ್ಲ, ನಿಜ ನೀ ಹೇಳಿದ್ದೆಲ್ಲ ಸರಿ. ಪಾಂಡವರಿಗೆ ರಾಜ್ಯ ಕೊಡಬೇಕಾದ ನನ್ನ ಕರ್ತವ್ಯ, ನನ್ನ ಮಕ್ಕಳು ಕ್ಷಮೆ ಕೇಳಬೇಕಾದ ಅವ್ರ ಕರ್ತವ್ಯ. ಆದರೆ ನನ್ನ ಪರಿಸ್ಥಿತಿ ನೋಡು, ನನ್ನ ಮಾತು ಅವರು ಎಲ್ಲಿ ಕೇಳ್ತಾರೆ ಅಂತ ಹೇಳ್ತಾನೆ ಪಾಪ. ನನ್ನ ಮಾತನ್ನು ಎಲ್ಲಿ ಕೇಳ್ತಾರೆ ಅವರು, ಅವ್ರ ಮಾತು ಕೇಳೋದಿಲ್ಲ. ಅದಕ್ಕೆ ಅವರನ್ನ ನಾನು ಬಿಟ್ಟಬೇಕಾದ್ರೆ ಇರಬಲ್ಲೆ, ನಿನ್ನ ಬಿಟ್ಟಿರಲಿಕ್ಕಾಗೋದಿಲ್ಲ, ನನ್ನ ಸಾಮರ್ಥ್ಯ ಇಲ್ಲ, ಆದ್ದರಿಂದ ಅನಿವಾರ್ಯ ಅಂತ ಹೇಳ್ತಾರಲ್ಲ ಆ ಥರ, ದಯವಿಟ್ಟು ನೀನು ಇರು ಅಂತ ಹೇಳಿದಾಗ ವಿದುರ ಒಪ್ಕೋತಾನೆ, ನಾನಂತೂ ಹೇಳೋದು ಬಿಡೋದಿಲ್ಲ, ನೀನಂತೂ ತೋಚಿದ್ದು ಮಾಡು ಅಂತ ಹೇಳಿ ಇಲ್ಲ ಶುರು ಮಾಡಿದನಂತೆ. ಅಷ್ಟೊತ್ತಿಗೆ ದುರ್ಯೋಧನಾದಿಗಳು ನೋಡ್ತಾರೆ, ಹೊಟ್ಟೆ ಉರಿದೋಯ್ತಂತ ಅವರಿಗೆಲ್ಲ ಕೂಡ. ವಿದುರ ಹೋದ ಭಾರಿ ಖುಷಿಯಾಗಿಬಿಟ್ಟಿತ್ತು ಅವರಿಗೆ, ಹಬ್ಬ ಒಂದು ಪೀಡೆ ಹೋಯ್ತು ಅಂತ ತಿಳ್ಕೊಂಡ್ಬಿಟ್ರು ಪಾಪ ಅವರು. ಮೊದಲಿಂದ ಹೊಡ್ಕೋತಾ ಇದ್ದ ದುರ್ಯೋಧನ, ಎಲ್ಲರ ವಶರಾಗಿದ್ದಾರೆ, ವಿದುರ ಒಬ್ಬನಾಗಿಲ್ಲ ಅಂತ ಗೋಳಾಡ್ತಾ ಇದ್ದ. ಭೀಷ್ಮದ್ರೋಣ ಒಳಗೆ ಹಿಡ್ಕೊಂಡಿದ್ದಾನೆ, ಇದು ಆಶ್ಚರ್ಯ. ಭೀಷ್ಮದ್ರೋಣರನ್ನೆಲ್ಲ ಒಳಗೆ ಹಾಕೊಂಡ್ಬಿಟ್ಟಿದ್ದಾನೆ. ದ್ರೋಣರು ಕಾಲು ಹಿಡ್ಕೊಂಡ ಭೀಷ್ಮರಿಗೆ ತಾತ ತಾತ ಅಂತ ಮೋಸ ಮಾಡಿಬಿಟ್ಟ. ಇಬ್ಬರು ಒಳಗೆ ಅಶ್ವತ್ಥ ಬರುತ್ತೋ ಹಾಲು ಕುಡಿಸಿ ಹೇಳ್ಕೊಂಡ್ಬಿಟ್ಟ, ಪ್ರತಿಯೊಬ್ಬರು ಒಳಗೆ ಹಾಕೊಂಡವನೇನೆ. ಅಂಥವನಿಗೆ ವಿದುರ ಒಬ್ಬನ ಕೈ ಸಿಕ್ಕಿರಲಿಲ್ಲ, ಸದ್ಯ ಕೈ ಸಿಗಲಿಲ್ಲ, ಹೋಗಿಲ್ಲ ಹೋಗಿಬಿಟ್ಟ, ಹಾಳಾಗಿ ಹೋದ ಅಂತ ತಿಳ್ಕೊಂಡ್ಬಿಟ್ಟಿದ್ದ ಪಾಪ. ಏನು ಅವ್ರು ಒಳ್ಳೆ ಸೆಲೆಬ್ರೇಟ್ ಮಾಡ್ತಾರಂತಲ್ಲ, ಆಚರಿಸಿಬಿಟ್ರು ಪಾಪ. ವಿದುರನ ನಿರ್ಗಮನವನ್ನು ನಾಳೆ ದೇವ್ರ ಪೂಜೆ ಇಲ್ಲ, ಖುಷಿನೋ ಖುಷಿ ಅನೇಕರಿ ಪಾಪ. ದೇವರ ನೈವೇದ್ಯ ಇಲ್ವೇ ಇಲ್ಲ, ಇವರೇ ಡಿಕ್ಲೇರ್ ಮಾಡ್ತಾರೆ ದೊಡ್ಡವರು ಎಷ್ಟೋ ಸತ್ತಮ್ಮ, ನಾಳೆ ಏಕಾದಶಿ ನಮಗೇನು ಊಟ ಇಲ್ಲ, ನೀವು ಬೇಕಾದ ಮಾಡಿಕೊಡ್ರಿ ಅಂದ್ಬಿಡ್ತಾರೆ. ಏನು ಖುಷಿನೋ ಖುಷಿ ಅವರಿಗೆ, ಬೇಕಾದ ಗೊತ್ತಲ್ಲ, ಇನ್ನೇನು ಪಂಚಾಮೃತ ಬೇಕಿಲ್ಲ ಅವರಿಗೆಲ್ಲ ಕೂಡ, ಯಾಕಂದ್ರೆ ಅದೇ ಈರುಳ್ಳಿ ಬದ್ಧಕಾಯಿ, ಅವ್ರಿಗೆ ಇನ್ನೇನು ಬೇಕಿರೋದಿಲ್ಲ. ಏನು ದೇವ್ರ ಪೂಜೆ ಇಲ್ಲಂತೆ, ದೇವ್ರ ಪೂಜೆ ಇಲ್ಲಂತೆ, ಏನು ಆನಂದವೋ ಆನಂದ. ಇದು ಎಂಥ ಜನ ಇದ್ದಾರೆ ಗೊತ್ತಿಲ್ಲ, ತುಂಬ ಜನ ಅಂಥವ್ರು ಇರ್ತಾರೆ. ಧರ್ಮಾಚರಣೆ ತಪ್ಪಿತು ಅಂದರೆ ಖುಷಿ ಪಡೋ ಜನ ಸಿಗ್ತಾರೆ. ಕೆಲವು ನೋಡಿದ್ದೇನೆ ನಾನು, ಒಬ್ಬ ಒಂದೇ ಮನೆಯಲ್ಲಿ ಎಲ್ಲ ರೀತಿ ಒಂದೇ ರೀತಿ ಇರೋದಿಲ್ಲ. ಯಾರೋ ಮಠದ ಸ್ವಾಮಿಗಳನ್ನು ದೊಡ್ಡವ್ರನ್ನ ಮನೆ ಕರೆಸಿಬಿಟ್ರೆ ತಮ್ಮನಿಗೆ ಎಷ್ಟು ಹಠ ಅಂದರೆ, ಮನೆಗೆ ಮನೆ ಅವ್ರು ಬರೋಕ್ಕಿಂತ ಮುಂಚೆ ಮನೆ ಬಿಟ್ಟರೆ ಅವರೆಲ್ಲ ಹೋಗಿದ್ದ ಗ್ಯಾರಂಟಿ ಅಂದರೆ ಮನೆಗೆ ವಾಪಸ್ಸು. ಅಷ್ಟು ಅಸಮಾಧಾನ ಮನಸ್ಸಿಗೆ, ಛೇ ಅಂತ ವಾತಾವರಣ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಅಂದರೆ ಒಂದೇ ಮನೆಯೊಳಗೆ ಆಗಿರೋ ಸಂಭವ ಉಂಟು. ಇವತ್ತು ಧೃತರಾಷ್ಟ್ರ ತಂದೆ ಹಾಗೆ, ಮಕ್ಕಳು ಹೀಗೆ, ಅಷ್ಟು ಖುಷಿ ಪಟ್ಟಿದ್ರಂತೆ. ಆದರೆ ಯಾವಾಗ ಸಂಜೆ ಹೋಗಿ ಕರ್ಕೊಂಬಂದುಬಿಟ್ಟ, ಅವ್ರ ಮುಖ ಅಷ್ಟು ಡಲ್ ಹೊಡೆದೋಯ್ತು. ಮತ್ತೆ ಔಟ್ ಆದ್ರೆ ನಾನು ಟಾಟ್ ಔಟ್ ಡಿಕ್ಲೇರ್ ಮಾಡಿಬಿಟ್ರೆ ಹೇಗಾಗುತ್ತೆ, ಹಾಗಾಯ್ತು ಅಷ್ಟೇ. ಅವ್ರು ಇಂಪಾರ್ಟೆಂಟ್ ವ್ಯಕ್ತಿನ ಔಟ್ ಔಟೋದು ಖುಷಿ ಪಟ್ಟಾಗ ನಾಟ ಔಟೋದು ಎಷ್ಟು ಸಂಕಟ ಆಗ್ಬೋದು ಇವರಿಗೆ. ಅದು ವಿದುರ ವಾಪಸ್ ಬಂದಾಗಂತೂ ಭಾರಿ ಸಂಕಟ ಪಟ್ಟರಂತೆ. ತಕ್ಷಣ ಮೀಟಿಂಗ್ ಶುರು ಮಾಡ್ತಾರೊಂದು, ಏನು ಮಾಡಬೇಕು ನಾವೀಗ ಅಂತ ಯೋಚನೆ ಮಾಡ್ತಾ ಇದ್ದ. ಆ ಒಳ್ಳೆ ಕನ್ಸ್ಟ್ರಕ್ಟಿವ್ ಆಗಿ ಮಾಡಿದರೆ ಎಷ್ಟೋ ಪುಣ್ಯ ಬಂದಿರೋದು. ಯೋಚನೆ ದುಷ್ಟರು ಮಾಡ್ತಾರೆ, ಶಿಷ್ಟರು ಮಾಡ್ತಾರೆ. ಶಿಷ್ಟರ ಯೋಚನೆಯಲ್ಲಿ ನಿಜವಾದ ಕಳಕಳಿ ಇರುತ್ತೆ, ಆತ್ಮೋದ್ಧಾರ ಲೋಕೋದ್ಧಾರ ಎಲ್ಲ ಸೇರಿರುತ್ತೆ. ದುಷ್ಟರೊಳಗೆ ಎಂದು ಸ್ವಾರ್ಥ ಇರ್ತದೆ, ಪರ ವಂಚನೆ ಇರುತ್ತೆ ಹೊರತು ಪುಣ್ಯ ಇರೋದಿಲ್ಲ. ಅದಕ್ಕಾಗಿ ಅದೆಲ್ಲ ಏನು ಮಾಡೋಣ ನಾವೀಗ. ಮತ್ತೆ ವಿದುರ ಬಂದ, ಮತ್ತೆ ಸಮಸ್ಯೆ ಶುರುವಾಯಿತು. ಒಂದು ಕೆಲಸ ಮಾಡೋಣ, ಪಾಂಡವ ವನವಾಸ ಕಳಿಸಿದ್ದೇವೆ, ಅವ್ರು ಮುಗಿಸ್ಕೊಂಡು ಬಂದೇ ಬರ್ತಾರೆ, ಯುದ್ಧ ಮಾಡೇ ಮಾಡ್ತಾರೆ, ನಮ್ಮನ್ನು ಕೊಂದೇ ಕೊಲ್ತಾರೆ. ಆದ್ರೂ ಒಂದು ಕೆಲಸ ಮಾಡೋಣ, ಪಾಂಡವರು ವನವಾಸದಲ್ಲೇ ಸತ್ತೋಗಿ ಬಿಡಬೇಕಾ ರೀತಿ ಮಾಡೋಣ ಅನ್ಕೊಂಡ್ಬಿಟ್ರು. ಅಲ್ಲೇ ಸಾಯ್ಬೇಕು ಪಾಂಡವರು, ಮತ್ತೆ ಬರಬಾರದು. ಅದಕ್ಕೇನು ಮಾಡಬೇಕು, ಪಾಂಡವರು ವನವಾಸಕ್ಕೆ ಹೊರಟಿದ್ದಾರೆ, ಅವರಿಗೇನು ಸೈನ್ಯ ಗಿನ್ನ ಏನೂ ಇಲ್ಲ, ಈಗ ನಮಗೆಲ್ಲ ಇದೆ, ನಾವು ಯುದ್ಧಕ್ಕೆ ಹೋಗಬೇಕು ತೀರ್ಮಾನ ಮಾಡಿಬಿಟ್ರೆ. ಪಾಂಡವರು ಯುದ್ಧಕ್ಕೆ ಹೋಗೋದು, ಯುದ್ಧದಲ್ಲಿ ಪಾಂಡವರನ್ನು ಕೊಂದು ಹಾಕಿಬಿಡೋದು. ಶಸ್ತ್ರಾಸ್ತ್ರ ಇಲ್ಲ, ಸೈನ್ಯ ಇಲ್ಲ, ಕವಚ ಕುಂಡಲಾದಿಗಳು ಇಲ್ಲ, ಇಂಥ ಒಳ್ಳೆ ಅವಕಾಶ ನಮಗೆ ಅಂತ ಹೇಳಿ ಎಲ್ಲ ತೀರ್ಮಾನ ಮಾಡಿದ್ರಂತೆ. ಇದರ ಕರ್ಣ ಸೇರಿಕೊಂಡಿದ್ದಾನೆ, ಅದು ಭಾರಿ ಆಶ್ಚರ್ಯ. ಕರ್ಣ ಸೂರ್ಯನ ಅವತಾರ ಪಾಪ, ಇವು ದುಷ್ಟರ ಸಹವಾಸ ಮನುಷ್ಯನ ಎಷ್ಟು ಹಾಳು ಮಾಡುತ್ತೆ ಅಂತ ಹೇಳೋದಕ್ಕೆ, ಕಣ್ಣಿದ್ದು ಹಾಳಾದಂತಹ ಕರ್ಣ, ಕಣ್ಣಿಲ್ಲದೆ ಹಾರಾದಂತಹ ಧೃತರಾಷ್ಟ್ರ ಗಾಂಧಾರಿಯ, ಎಲ್ಲರೂ ಕೂಡ ತೀರ್ಮಾನ ಮಾಡಿಕೊಂಡು ಸೈನ್ಯ ಸಹಾಯ ಮಾಡಿಬಿಟ್ರೆ ಅಂತ ಹೋಗಬೇಕು ಅಂತೇಳಿ. ಅಷ್ಟೊತ್ತಿಗೆ ಸರಿಯಾಗಿ ವೇದವ್ಯಾಸ ದೇವರು ಬರ್ತಾರೆ. ನೋಡಿ, ಇಷ್ಟೊತ್ತು ಬಂದಿದ್ದಿಲ್ಲ ಅವರು, ದ್ಯೂತ ಶುರುವಾದಾಗಿಂದ ಹಿಡಿದು ಇಲ್ಲಿವರೆಗೂ ಬಂದಿರಲಿಲ್ಲ, ತಕ್ಷಣ ಆಗಮಿಸೇ ಬಿಟ್ರಂತೆ. ಹಿಂದೆ ಹೇಳಿದವರ ಆಗಮನ ಅಂತ ಕೇಳಿದರೆ ಎಲ್ಲೋ ಇಳಿದು ಬಂದು ಹಾಗೆಲ್ಲ ಇಲ್ಲೇ ಇಲ್ಲ, ತಕ್ಷಣ ಹಿಡಿತಾ ಇದ್ರು ಮೇಲಕ್ಕೆ. ಆಜಗ ಮಾಮ ಮಹಾಯೋಗಿ ವ್ಯಾಸ ಸತ್ಯವತಿ ಸುತಃ, ಅವರು ಬಂದೊಡೆಂದ್ರೆ ಟೋಟಲ್ ಸೀನೇ ಚೇಂಜ್ ಆಗಿಬಿಡ್ತಾರೆ. ಸೂರ್ಯ ಬಂದರೆ ಎಂಥ ವಾತಾವರಣ ಚೇಂಜ್ ಆಗ್ತದೆ ನೋಡಿ. ಗಣಾಂಧಕಾರದ ಕತ್ತಲೆಯಲ್ಲಿ ಸೂರ್ಯ ಬರ್ತಿರ್ಲಿಕ್ಕೆ ಎಂಟೈರ್ ಜಗತ್ತೇ ಬೆಳಗ್ಗೆ ಬಿಡುತ್ತೆ. ವೇದವ್ಯಾಸರನ್ನು ಜ್ಞಾನ ಸೂರ್ಯರು ಅಂತ ಕರೆದಿದ್ದಾರೆ. ಬರೀ ಸೂರ್ಯ ಅಲ್ಲ, ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸ್ವಭಕ್ತ ಹರ್ದೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಅಂತ ವೇದವ್ಯಾಸರು ಬಂದಾಗ ಭಾರಿ ದುರ್ಯೋಧನಾದಿಗಳು ನೋಡಿದರು, ಮತ್ತೆ ಸಂಕಟ ಶುರುವಾಯಿತು. ಇವರು ಬಂದರು ಅಂದರೆ ಯಥಾಪ್ರಕಾರ ಪಾಂಡವರಿಗೆ ಜಯ ಅಂತ ಸಂಕಟ ಬರ್ಕೊಂಡು ಕೂತಿದ್ದಾರೆ. ವೇದವ್ಯಾಸ ಧೃತರಾಷ್ಟ್ರವನ್ನು ಕರೀತಾರೆ, ಧೃತರಾಷ್ಟ್ರ ಹೋಗಿ ವಿಶೇಷವಾದಂತಹ ಪೂಜಾದಿಗಳನ್ನು ಮಾಡ್ತಾನೆ. ಆಗ ಅವ್ರು ಹೇಳ್ತಾರೆ, ಧೃತರಾಷ್ಟ್ರ ನೋಡು, ನಿನ್ನ ಮಕ್ಕಳು ಏನು ಮಾಡ್ತಾರೆ ಗೊತ್ತಲ್ಲ ನಿನಗೀಗ, ಯುದ್ಧಕ್ಕೆ ಹೋಗಲು ತಯಾರಿ ಮಾಡ್ತಾ ಇದ್ದಾರೆ ಈಗ. ಕಷ್ಟ ನಿಲ್ಲಿಸೋದನ್ನ ಅಂತ ಹೇಳಿದ್ರು. ಸುಮ್ಮನೆ ಕಷ್ಟ ನಿಲ್ಲಿಸೋದನ್ನ, ಅಲ್ಲಿ ಹೋಗದಂತೆ ಮಾಡು ಅಂತ ಹೇಳಿದರು. ಇಲ್ಲಿ ಆಶ್ಚರ್ಯ ನೋಡಿ, ವೇದವ್ಯಾಸರಿಗೆ ಯಾರು ಹೇಳ್ಕಳಿಸಿದ್ರು? ಈಗ ಯುದ್ಧಕ್ಕೆ ಹೋಗ್ತೇವೆ ಬಂದು ಯಾರು ಹೇಳ್ಕಳಿಸಿದ್ರ? ಕಷ್ಟ ಬಂತು. ಅದಕ್ಕೆ ಸರ್ವಜ್ಞರು ಅಂತ ಅವ್ರ ಹೆಸರು. ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ದೇವರಿಗೆ ಗೊತ್ತಿಲ್ಲದ ಯಾವುದಿದೆ ಆ ಕ್ಷಣಕ್ಕೆ ಬಂದಿದ್ದೆ. ಅವರು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ, ಮೊದಲು ನಿಲ್ಲಿಸು. ಮೊದಲೇ ದೊಡ್ಡ ತಪ್ಪು ಮಾಡಿದ್ದೀನಿ, ಪಾಂಡವರು ಮನವ ಕಳಿಸಿದ್ದೀಯಲ್ಲ, ನನಗದೇನೂ ಸಂತೋಷವಾಗಲಿಲ್ಲ ಅಂತ ಹೇಳ್ಬಿಟ್ಟಿದ್ದ. ನನಗೆ ಮಮ ಪಾಂಡ ಮಮ ಪ್ರಾಣಾಹಿ ಪಾಂಡವ ಅಂತ ಕೃಷ್ಣ ಹೇಳಿದ ಹಾಗೆ ನನಗೆ ಏನೂ ಸಂತೋಷವಾಗಲಿಲ್ಲ. ಪಾಂಡವರನ್ನ ವನವಾಸಕ್ಕೆ ಕಳಿಸೋದಂದ್ರೆ ಅದಕ್ಕಿಂತ ಕೆಟ್ಟ ಅಪರಾಧ ಇನ್ನೊಂದಿಲ್ಲ. ಆ ತಪ್ಪು ಮಾಡಬಾರದಾಗಿತ್ತು, ಮೊದಲು ವಾಪಸ್ ಕಳಿಸೋ ಕೆಲಸ ನೀನು ಮಾಡಬೇಕು, ಅದನ್ನು ಬಿಟ್ಟು ಬಿಟ್ಟು ಈ ರೀತಿ ಹೇಳ್ತೀಯಾ? ಹಾಗೆ ಆಚಾರ್ಯ ಹೇಳ್ತಾರೆ, ಪಾಂಡವಾನಾಂ ಪ್ರಿಯಾಯಿತ್ತೇವ ವಚನಾತ್ ಪಾಂಡವಾನಾಂ ಗುಣೋನ್ನತೆ ಹೇ ಅಂತ ಹೇಳಿದ್ದಾರೆ. ಅವ್ರು ನನಗೆ ಭಾರಿ ಬೇಕಾದರು ಅಂತ ಒಂದು ಮಾತು ತಂದುಬಿಟ್ರೆ ಕಳಿಸ್ಕೊಂಡವ್ರು ಎಷ್ಟು ಪುಣ್ಯ ಮಾಡಿರಬೇಕು ಗೊತ್ತೇನು. ವೇದವ್ಯಾಸರು ನನಗೆ ಬೇಕಾದವರು ಪಾಂಡವರು ಅಂತ ಹೇಳಿದ ಮೇಲೆ ಪಾಂಡವರ ಎತ್ತರ ಎಷ್ಟು ಜಾಸ್ತಿ ಆಗ್ತದೆ. ಅಷ್ಟು ಮೇಲಿದ್ದಾರೆ ವೇದವ್ಯಾಸ ದೇವರು. ಅವರು ಹೇಳ್ತಾರೆ, ತುಂಬ ತಪ್ಪು ಮಾಡಿದ್ರು ರಾಷ್ಟ್ರರಾಜ, ಅವರನ್ನು ಕರೆಸಬೇಕಾದ ಧರ್ಮ, ಆದರೆ ಅದರ ಬದಲು ಯುದ್ಧಕ್ಕೆ ಹೋಗ್ತಾ ಇದ್ದಾರಲ್ಲ ಇವರೆಲ್ಲ ಕೂಡ, ನೋಡ್ತಾ ಸುಮ್ಮನೆ ಕೂತಿದ್ದೀಯಾ, ಮೊದಲು ನಿಲ್ಲಿಸು ಅಂತ ಹೇಳಿದರೆ ಕೃಷ್ಣ ಧೃತರಾಷ್ಟ್ರ ಅವರೆಲ್ಲ ಬೈದು ತಡೀತಾರೆ. ನಮಗೇನಿಸುತ್ತಾಗ ವೇದವ್ಯಾಸ ದೇವರು ಬಂದರು, ಯುದ್ಧ ನಿಲ್ಲಿಸಿಬಿಟ್ರು, ಪಾಂಡವರು ಬದುಕಿಬಿಟ್ರು ಅಂತ ಈ ಥರ ಯೋಚನೆ ಮಾಡ್ತೀವಿ ನಾವು. ಪಾಂಡವರು ಉಳಿಸಕ್ಕೆ ಬಂದಿದ್ರು ಅಂಥೇಳಿ ಅವ್ರು ಹೇಳ್ತಾರೆ, ಪಾಂಡವರು ಉಳಿಸಕ್ಕೆ ನಾನು ಬಂದಿಲ್ಲ, ನಿನ್ನ ಮಕ್ಕಳನ್ನು ಉಳಿಸಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾರೆ. ಬದಲೇ ಹೊಡಿಲಕ್ಕೆ ಕಾಯ್ತಾ ಇದ್ದಾರೆ, ಹೋಗಿ ಬಾಯಲ್ಲಿ ಸಿಕ್ಕಾಕೊಂಡ್ರೆ ಅಂತ ಹೇಳ್ತಾರೆ. ಮೊದಲೇ ಶಪಥ ಮಾಡಿ ಆಗಿದೆ ಅವರಿಗೀಗ, ಅವ್ರಿಗೆ ಹೋಗ್ತಾ ಭೀಮಸೇನೆ ಸಾರಿಬಿಟ್ಟಿದ್ರೆ ಕೈ ಅಂತ ಹೇಳಿ ಏನೂ ಬೇಕಿಲ್ಲ ಭೀಮಸೇನಿಗೆ, ನೀವಾಗಿ ಹೋಗಿ ಸಿಕ್ಕೋತಾರೆ ಇವರೆಲ್ಲ ಕೂಡ, ಇವತ್ತೇ ಸತ್ತು ಹೋಗ್ತಾರೆ. ಎಷ್ಟೆಂಡಾಳ ಕೆಲಸ ಮಾಡ್ತಿದ್ದೇನೆ ಹೊರತು ಪಾಂಡವರು ಉಳಿಸೋಕ್ಕೆ ಬಂದಿಲ್ಲ, ಅವ್ರನ್ನ ಯಾವಾಗಲೂ ಉಳಿಸಿದ್ದೆ ನಾನು. ಸ್ಪೆಷಲ್ ಆಗಿ ಉಳಿಸೋ ಕಾರಣ ಏನು? ಮಕ್ಕಳು ಇವತ್ತು ಹೋದ್ರೆ ಇವತ್ತೇ ಸಾಯ್ತಾರೆ, ವನವಾಸದಲ್ಲಿ ಇದ್ದಾರೆ, ಅವರಂತೂ 13 ವರ್ಷ ಬರೋದಿಲ್ಲ ಗ್ಯಾರಂಟಿ. ನೀನು ಹೋದ್ರೆ ಸಿಕ್ಕಾಕೊಬಿಡುತ್ತೆ, ಸಿಕ್ಕಾಕೋದಿಲ್ಲ ಬೇಕು, ಅವರು ಬರೋದಿಲ್ಲ, ನೀವಾಗಿ ಹೋಗಿ ಸಾಯೋದು ಯಾವ ಲೆಕ್ಕ ಇದು ಒಂದು? ಅದಕ್ಕೆ ಅದನ್ನು ಹೇಳಬೇಕಾಗಿದೆ, ಮೊದಲು ಹೇಳು ಅದನ್ನು ಬಿಡಿಸು. ಅಂದರೆ ಪ್ರತಿಯೊಂದಿಂಥ ಭಾಗದಲ್ಲೂ ಕೂಡ ನಾವು ಕಾಣಬೇಕಾದ ಮುಖ್ಯವಾದ ಅಂಶ ಭಗವಂತನ ಪ್ರವೇಶ, ಪಾಂಡವನ ಉಳಿಸೋದಕ್ಕೆ ಅಂತ ಅಲ್ಲ, ಅವರು ಯಾವಾಗಲೂ ಉಳಿತಾರಾದ್ದರಿಂದ. ಆದರೆ ದುರ್ಯೋಧನಾದಿಗಳ ಸಾವು ಇನ್ನೂ ಸ್ವಲ್ಪ ಮುಂದಾಗಬೇಕಾಗಿದೆ, ಈಗ ಆಗಬಾರದು, ಯುದ್ಧದಲ್ಲೇ ಆಗಬೇಕು, ಕುರುಕ್ಷೇತ್ರ ಯುದ್ಧದಲ್ಲೇ ಆಗಬೇಕು. ಆ ಮೂಲಕವಾಗಿ ಪಾಂಡವರಿಗೆ ಜಾಸ್ತಿ ಪುಣ್ಯ ಬರಬೇಕು, ದುರ್ಯೋಧನಾದಿಗಳು ಹೆಚ್ಚು ಪಾಪ ಬರಬೇಕು. ಅದಕ್ಕೋಸ್ಕರವಾಗಿ ಅವ್ರ ಮಾತು ಹೇಳಿದ್ರಂತೆ ಆ ಧೃತರಾಷ್ಟ್ರ ಆಗೊಂದು ಮಾತು ಕೇಳ್ತಾರೆ, ವೇದವ್ಯಾಸರೇ ನನಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ದಯವಿಟ್ಟು ಒಂದು ಅನುಗ್ರಹ ಮಾಡಬೇಕು ಅಂತ ಕೇಳ್ತಾನೆ. ಏನು ಅಂತ ಅವ್ರಿಗೆ ಗೊತ್ತು ಇವನು ಏನು ಕೇಳ್ತಾನೆ ಅಂಥೇಳಿ. ಏನು ಅಂತ ಕೇಳಿದರೆ, ಈ ಮಾತು ನೀವೇ ಹೇಳಿಬಿಡಿ ಅವನಿಗೆ ಅಂತ ಹೇಳ್ತಾರೆ. ದುರ್ಯೋಧನಾದಿಗಳನ್ನು ಕರೀತೇನೆ, ನೀವೇ ಹೇಳಿಬಿಡಿ. ಇದು ಬಹಳ ಇಂಟ್ರೆಸ್ಟಿಂಗ್ ಇದು. ನನಗೆ ಹೇಳ್ತಿದ್ದೀರಲ್ಲ, ಅವನಿಗೆ ಹೇಳಿಬಿಟ್ರೆ ಆಗಿರುತ್ತಲ್ಲ, ಅವನು ಕರೀತೇನೆ ಹೇಳಿ ಅಂದ್ರಂತೆ. ವೇದವ್ಯಾಸ ಏನು ಉತ್ತರ ಕೊಡ್ತಾರೆ ಎಂಬುದು ಭಾರಿ ಇಂಪಾರ್ಟೆಂಟ್. ಇಂಥ ಪ್ರಸಂಗವನ್ನು ವೇದವ್ಯಾಸರ ಮಾತು ಶಾಶ್ವತವಾದ ಸತ್ಯವೊಂದನ್ನು ಹೊರಗೆ ಹಾಕ್ತಾರೆ. ಧೃತರಾಷ್ಟ್ರ ಅವರು ಕರಿತೀಯ ನಾನು ಹೇಳಬೇಕಾ ಅನ್ನೋ ಮಾತು ಕೇಳು. ನ ಸಂವದೇ ತೈಹಿ, ಅವರ ಜೊತೆ ಎಂದೂ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಈ ಮಾತು ಎಷ್ಟು ಮಾರ್ಮಿಕವಾದ ಮಾತಿದ್ವು. ಮಾತು ಯಾರಿಗೆ ಆಡಬೇಕು? ನತೇ ಶುಶ್ರೂಷತೆ ಸುತಃ, ಶ್ರೋತ್ರಾನುಕೂಲ ಇಲ್ಲದವ್ರ ಮುಂದೆ ಮಾತಾಡಬಾರದು ಅಂತ ಹೇಳ್ತಾರೆ. ಕೇಳೋ ಅಪೇಕ್ಷೆ ಇಲ್ಲ ಅಂಥವ್ರ ಮುಂದೆ ಹೇಳಬಾರದು. ಅವನಿಗೆ ಕೇಳೋ ಅಪೇಕ್ಷೆ ಇದ್ರೆ ಖಂಡಿತ ಹೇಳ್ತಿದ್ದೆ ನನಗೆ, ಅದಿಲ್ಲ ಅವನಿಗೆ, ಅವ್ರ ಮುಂದೆ ಹೇಳಬಾರದು, ಅದಕ್ಕೆ ನಾನು ಹೇಳೋದಿಲ್ಲ ಅಂತ ಹೇಳಿಬಿಟ್ಟು. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಯಾತಕ್ಕೆ ಎಲ್ಲರಿಗೂ ತಿಳಿಸೋದಿಲ್ಲ ಅಂದರೆ ಇದೇ ಕಾರಣ. ಯಾರಿಗೆ ಅಪೇಕ್ಷೆ ಇದೆ ಅವರಿಗೆ ತಿಳಿಸೋ ಹಾಗೆ ಬೇರೆಯವರಿಗೆ ತಿಳಿಸೋದಿಲ್ಲ. ಅದಕ್ಕೆ ನಾವು ಮೊದಲು ಯೋಚನೆ ಮಾಡಬೇಕು, ನಮ್ಮಲ್ಲಿ ಕೇಳ್ತಕ್ಕಂಥ ಅಪೇಕ್ಷೆ ಇದೆಯಾ? ಅಪೇಕ್ಷೆ ಇದ್ದರೆ ಅರ್ಹತೆ ಇದೆ, ಮುಂದಿನ ಪ್ರಶ್ನೆ. ಅಪೇಕ್ಷೆ ಇದೆ, ಅರ್ಹತೆ ಬೇಕು. ಅರ್ಹತೆ ಇದ್ದರೆ ಪ್ರಯತ್ನ ಮಾಡಬೇಕು. ಮೂರು ಸೇರಿದರೆ ಕೆಲಸ ಆಗುತ್ತೆ ಹೊರತು, ಅಪೇಕ್ಷೆನೇ ಇಲ್ಲ ಅಂದರೆ ಫಸ್ಟ್ ರ್ಯಾಂಕ್ ಪಿ ಯು ಸಿ ಒಳಗೆ ನಾನು ಮೆಡಿಕಲ್ ಬೇಡ, ಇಂಜಿನಿಯರಿಂಗ್ ಬೇಡ, ಕಂಪ್ಯೂಟರ್ ಬೇಡ ಅಂತೀರಿ, ಏನು ಮಾಡ್ತಿರೋದಕ್ಕೀಗ ಪ್ರಶ್ನೆನೇ ಇಲ್ಲ. ಬೇಕಾದ್ರೆ ಬರೋಕ್ಕೆ ಬೇಕಿಲ್ಲ, ಏನು ಮಾಡಿ ಕರೆಸ್ ಇಟ್ಕೊಟ್ರೆ ಬೇಕಾಗಿಲ್ಲ ನನಗೆ ಅಷ್ಟೇ. ಬೇಕು ಅಂದ್ರೆ ಮುಂದಿನ ಪ್ರಶ್ನೆ. ಈಗ ಮಂಚವಾಗಿ ಪರಮಾನ ಮಾಡಿರ್ಬೋದು, ನನಗೆ ಹಸಿವೆ ಇಲ್ಲ, ಊಟ ಮಾಡೋದಿಲ್ಲ, ಮಾತೇ ಇಲ್ಲ ಅಲ್ಲಿ. ಅದಕ್ಕೆ ಬೇಸಿಕಲಿ ಬೇಕಾದ ಅರ್ಹತೆ ಅಪೇಕ್ಷೆ. ನಿನ್ನ ಮಕ್ಕಳಿಗೆ ಕೇಳೋ ಅಪೇಕ್ಷೆನೇ ಇಲ್ಲ, ಅವ್ರ ಜೊತೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಆಚಾರ್ಯರ ಮಾತಿದವರು. ಅಯೋಗ್ಯರ ಜೊತೆಗೆ ಎಂದೂ ಸಹ ತತ್ವೋಪದೇಶವನ್ನು ಮಾಡಬಾರದು. ನಾಪೃಷ್ಟ ಕಶ್ಯಚಿತ್ ಭೂಯಾತ್ ನಾಪಿ ಅನ್ಯಾಯೇನ ಪೃಚ್ಛತಃ, ಮನುಸ್ಮೃತಿಯಲ್ಲಿ ಮಾತು ಬರುತ್ತೆ. ಕೇಳದೇ ಇದ್ದವರಿಗೆ ಹೇಳಬಾರದು, ಮೋಸದಿಂದ ಕೇಳೋರಿಗೂ ಹೇಳಬಾರದು. ಪರೀಕ್ಷೆ ಒಸರಿಗೆ ಕೇಳ್ತಾ ಇರ್ತಾರೆ ಅಂಥವ್ರಿಗೂ ಹೇಳಬಾರದು. ಕುಹಕ ಇರುತ್ತೆ ಅವ್ರ ಮಾತೆ ನೋಡಿ, ಅವ್ರಿಗೆ ಹೇಳಬಾರದು. ಕೇಳದೇ ಇದ್ದವರಿಗೂ ಹೇಳಬಾರದು. ಆ ರೀತಿ ಹೇಳೋದ್ರಿಂದ ಏನಾಗುತ್ತೆ ಗೊತ್ತೇನು? ಆ ವಸ್ತುವಿಗೆ ಅವಮಾನ ಮಾಡಿದಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ಅಂಗಡಿಗೆ ಹೋಗಿ ವಜ್ರದ ಅಂಗಡಿ ಬಂಗಾರದ ಅಂಗಡಿಗೆಲ್ಲ ಹೋಗಿಬಿಡಿ, ಸಾಮಾನ್ಯ ಮುಂದೆ ಒಬ್ಬನು ಕಾವಲು ನಿಲ್ಲಿಸಿರ್ತಾರೆ, ಬನ್ನಿ ಬನ್ನಿ ಅಂತ ಕರೆಯೋದಿಲ್ಲ ಹೊಟ್ಟವನು. ಅವೇ ತವಾಡಿ ಮಾಡ್ತಾರೆ. ವೇಷಭೂಷಣಗಳು ಕೊಳ್ಳ ವ್ಯಾಪಾರಿ ಕೊಳ್ಳ ಗಿರಾಕಿ ಎಲ್ಲ ಅಂತ ಗೊತ್ತಾಗ್ಬಿಟ್ರೆ ಒಳಗೆ ಬಿಡೋದಿಲ್ಲ. ಫಸ್ಟ್ ಆಫ್ ಆಲ್ ಈಗ ರತ್ನ ತಗೊಳ್ಳೋದು ಭಾರಿ ಅರ್ಹತೆ ಬೇಕಾಗುತ್ತೆ. ಅದೇ ತರಕಾರಿ ವ್ಯಾಪಾರ ಮಾಡಿದ್ರೆ ಮಾಡಕ್ ಬರೋದಿಲ್ಲ. ಅದನ್ನ ತಗೊಳ್ಳೋದಕ್ಕೆ ಅವನು ಒಳ್ಳೆ ಶ್ರೀಮಂತನಾಗಿರ್ಬೇಕು. ತಗೊಳ್ಳೋ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಅದೇ ತೋರಿಸ್ಬೇಕಾದಷ್ಟು ಎಲ್ಲ ತೋರಿಸೋದಿಲ್ಲ ಅವರು. ಇವ್ನು ಕೇಳ್ತಾ ಕೇಳ್ತಾ ಹೋದಂತೆ ಇವನು ಟೇಸ್ಟ್ ನೋಡಿಕೊಂಡು ಇವ್ನ ಕೆಪಾಸಿಟಿ ನೋಡ್ಕೊಂಡು ಹೇಳ್ತಾರೆ. ಹೊರತು ತಿಳಿದ ಹೋದ್ರೆ ಇವ್ರು ನೋಡ್ತಾರೆ ಇವ್ರು ಚೀಪೆಸ್ಟ್ ತೋರಿಸ್ತಾರೆ ಪಾಪ ಅವನಿಗೆ. ಇದು ನಿಮ್ಮ ಯೋಗ್ಯತೆಗೆ ಸಾಕು ಅಂತ ಅಷ್ಟೇನೆ. ಅವ್ನು ಇನ್ನೂ ಒಳ್ಳೇದಬೇಕು ಅಂತ ಕೇಳಿದಾಗ ಆಗ ಹೇಳ್ತೀವಿ ಭಾರಿ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತಾನೆ ಫಸ್ಟ್. ಭಾರಿ ಕಾಸ್ಟ್ಲಿ ಆಗುತ್ತೆ, ಪರವಾಗಿಲ್ಲ ತೋರಿಸೋದು ಅವಾಗ ತೋರಿಸ್ತಾರೆ. ಈಗ ರತ್ನ ಅನ್ನೋದನ್ನು ಬೀದಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾವುದೋ ಸ್ಟೀಲ್ ಪಾತ್ರೆ ಮಾಡಿದ್ರೆ ರತ್ನ ಪಾತ್ರೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಹುಡುಕೊಂಡು ಹೋಗಿ ತಗೋಬೇಕು. ನನತ್ನ ಅನ್ವಿಷ್ಯತಿ ಮೃಗ್ಯತೆ ಹಿತತ್ ಕಾಳಿದಾಸನಂತ ಕವಿ ಬರೀತಾನೆ. ರತ್ನ ಯಾವಾಗಲೂ ಕೂಡ ಜನ ಹುಡುಕೊಂಡು ಬರಬೇಕೇ ಹೊರತು ಇದು ಹುಡುಕೊಂಡು ಹೋಗಬಾರದು. ಇದು ನಿಯಮ ಇದು. ಅದಕ್ಕೆ ಸತ್ಶಾಸ್ತ್ರವನ್ನ ಕಂಡವರಿಗೆಲ್ಲ ಯಾಕೆ ಹೇಳೋದಕ್ಕಾಗೋದಿಲ್ಲ ಅಂದ್ರೆ ಅದು ಅರ್ಹತೆ ಇಲ್ಲದವ್ರು ಹೇಳಿ ಏನು ಉಪಯೋಗ ಆದ್ರಿಂದ? ಇವತ್ತು ನಾವು ಹಳ್ಳಿ ಒಳಗೆ ಒಂದು ಜುವೆಲರಿ ಶಾಪ್ ಹಾಕಿಬಿಡಿ, ಪೂರ್ತಿ ತೊಳ್ಕೊಂಡು ಹೋಗ್ಬಿಡ್ತಾನೆ, ನಾಶ ಆಗಿಬಿಡ್ತಾನೆ, ಏನೇನು ಕೆಲಸಕ್ಕೆ ಬರೋದಿಲ್ಲ. ಸಿಟಿಯಲ್ಲಿ ಹಾಕಿ ಬದುಕಬೇಕು ಅಂತ ಅಲ್ಲೇ ಪಾಪ ಏನು ಸಾಧ್ಯ ಇದೆ ಅವ್ರು ತಗೊಳ್ಳೋದಕ್ಕೆ? ಅವರಿಗೆ ಸಾಧ್ಯನೇ ಇಲ್ಲ. ಆ ತರಹ ಅವನಿಗೆ ಅರ್ಹತೆ ಇಲ್ಲ. ಕೇಳೋ ಅರ್ಹತೆ ಇಲ್ಲ, ಅವನು ಹೇಳ್ತಾ ಇಲ್ಲ. ಶಾಸ್ತ್ರ ಎರಡು ಮುಖ ತೋರಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿದರೆ ನಮಗೆ ಆಶ್ಚರ್ಯವೇ ಆಶ್ಚರ್ಯ. ಒಂದು ಶಾಸ್ತ್ರ ಹೇಳ್ತದೆ ಎಲ್ಲರಿಗೂ ಶಾಸ್ತ್ರ ಹೇಳಬಾರದು, ಇದು ಪದ್ಧತಿ. ನಮ್ಮ ಜನಕ್ಕೆ ಇದು ಇಷ್ಟ ಅರ್ಥ ಆಗಿಬಿಡುತ್ತೆ. ಏನು ಮಾಡಿಬಿಟ್ರಿ ಈಗ, ಮಕ್ಕಳಿಗೂ ಹೇಳೋದು ಬಿಟ್ಬಿಟ್ರು ಕೊನೆಗೆ, ಅಷ್ಟರ ಮಟ್ಟಿಗೆ ಮಡಿ ಮಾಡಿಬಿಟ್ರು ಕೊನೆಗೆ. ಯಾರ್ಯಾರಿಗೂ ಹೇಳಬಾರದು, ಇನ್ನು ಜನ್ಮದಲ್ಲೇ ಹೇಳಬಾರದು ಅಂತ ಶಾಸ್ತ್ರ ಇನ್ನೊಂದು ಹೇಳ್ತದೆ. ಆಸಕ್ತಿ ಇದ್ದವರು ಹೇಳದೇ ಇರಬಾರದು, ಇನ್ನೊಂದು ಮುಖ ಇದೆ. ಅದನ್ನು ಜನ ತಿಳ್ಕೊಂಡಿಲ್ಲ. ಆಸಕ್ತಿ ಇಲ್ಲದೇ ಇದ್ದವರಿಗೆ ಹೇಳಲೇಬಾರದು, ಆಸಕ್ತಿ ಇದ್ದವರಿಗೆ ಹೇಳದೇ ಇರಲೇಬಾರದು. ಇದೊಂದು ನಿಯಮ ಇದೆ. ಈ ಮುಖ ನಮ್ಮಲ್ಲಿ ಬಂದಿಲ್ಲ ಇವತ್ತು. ಅದಕ್ಕೆ ನಮ್ಮ ಸಿದ್ಧಾಂತ ಪ್ರಚಾರ ಆಗಿಲ್ಲ. ಎಷ್ಟೋದನ್ನು ಕೇಳಿ ಹುಡುಕೊಂಡು ಬರ್ತಾರೆ ಪಾಪ. ನಮಗೆ ಬೇಕು ಅಂತ ಬೈದು ಬಿಡ್ತಾರೆ, ಏನು ಓದಿದ್ದೀಯಾ ಅಂತ ಕೇಳ್ತಾರೆ. ಅವ್ರಿಗೆ ಕೇಳೋಷ್ಟರಿಗೆ ಗಾಬರಿ ಆಗಿಬಿಡುತ್ತೆ, ಅವರಿಗೆ ಹೋಗೇ ಬಿಡ್ತಾರೆ, ಜನ್ಮದಲ್ಲೇ ಬರೋದಿಲ್ಲ ಮರಿ, ಸೀದಾ ಬೇರೆ ಕಡೆ ಹೋಗಿಬಿಡ್ತಾರೋ ಎಷ್ಟೋ ಜನ. ತುಂಬ ಜನ ಭಾರಿ ಬುದ್ಧಿವಂತರು ನಮ್ಮಲ್ಲಿ ಇರತಕ್ಕಂಥವರೆಲ್ಲ ಕಂಡು ಕಂಡು ಕಡೆ ಹೋಗಿ ಶಿಷ್ಯರಾಗಿದ್ದಾರೆ, ಗೊತ್ತೇನು ಅವರು. ಅದು ಕಾರಣ ಏನು ಗೊತ್ತಾ, ಇವರು ರಿಜೆಕ್ಟ್ ಮಾಡಿದ್ದಕ್ಕೋಸ್ಕರ. ನೀವು ಹೇಳ್ಕೊಡೋದಿಲ್ಲ ಅಂತ ಹೇಳಿದ ಮೇಲೆ ಹಸಿವಾದವನಿಗೆ ಒಳ್ಳೆ ಕಡೆ ಅನ್ನ ಸಿಗೋದ್ರೆ ಸಿಕ್ಕಲ್ಲೇ ತಿಂತಾನೆ, ಬಿಡೋದಿಲ್ಲ ಅವನು. ಇದು ದುರಂತ ಇದು ಒಂದು. ಅದಕ್ಕೆ ನಾವು ಎಲ್ಲರಿಗೂ ಸುಧಾ ಪಾಠನೇ ಹೇಳಬೇಕಾಗಿಲ್ಲ, ಸೂತ್ರ ಭಾಷೆನೇ ಹೇಳಬೇಕಾಗಿಲ್ಲ. ಒಂದೇನೋ ಒಂದು ಪ್ರಾಬ್ಲಮ್ ಇರುತ್ತೆ ಪಾಪ, ಅಷ್ಟು ಹೇಳಿಬಿಟ್ರೆ ಸಾಕು. ಅಷ್ಟು ಹೇಳಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅವರಿಗೆ? ಅವ್ರು ಎಷ್ಟೋ ಪ್ರಶ್ನೆಗೆ ಅವ್ರಿಗೆ ಅರ್ಥ ಆಗಲ್ಲ ಅಂತ ನೋಡಿ, ಈಗ ಅರ್ಥ ಆಗಲ್ಲ ನಿನಗೆ, ಆಮೇಲೆ ಹೇಳ್ತೇನಂತೆ, ಫಸ್ಟ್ ಇಷ್ಟು ಮಾಡು, ಖುಷಿಯಾಗುತ್ತೆ ಅವನಿಗೆ. ಅದನ್ನು ಬಿಟ್ಟುಬಿಟ್ಟು ಇವತ್ತು ಈ ರೀತಿ ಏನಾದ್ರು ರಾಯರೋ ವಾದರಾಜರೋ ಮಾಡಿದ್ರೆ ಮಂತ್ರಾಲಯದವರು ಯಾರು ಎಂಟ್ರಿನೇ ಸಿಗ್ತಿದ್ದಿಲ್ಲ, ಸೋದೆಗೆ ಯಾರು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಯಾಕೆ ಗೊತ್ತಾ? ಎಲ್ಲ ಅನರ್ಹ ಅಯೋಗ್ಯದಿಂದ ಮೂಲಗುತ್ತಿದ್ದ ಕಥೆ. ಅವ್ರು ಏನು ಮಾಡಿದ್ದಾರೆ? ಬಂದು ಏನೋ ಒಂದು ಕೊಟ್ಟು ಕಳಿಸ್ತಾರೆ, ಬಿಡೋದಿಲ್ಲ. ಆ ಭಾವನೆ ನಮ್ಮಲ್ಲಿದ್ದರೆ ಮಾತ್ರ ಬದುಕ್ತೇವೆ, ಹೊರತಿದ್ರೆ ಬದುಕಲಿಕ್ಕಾಗೋದಿಲ್ಲ. ಸಿದ್ಧಾಂತವನ್ನು ಆಚಾರ್ಯ ಹೇಳ್ತಾರೆ, ಯೋಗ್ಯರಿಗೆ ಸಿದ್ಧಾಂತವನ್ನು ಹೇಳಿದ್ರೆ ಎಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ವ್ಯಾಖ್ಯಾ ಏಕಶ್ಯ ಶತೋತ್ತರ ತಂತ್ರಸಾರದಲ್ಲಿ ಆಚಾರ್ಯರ ಮಾತು. ದೇವ್ರಪೂಜೆ ಮಾಡ್ತಾ ಕೂತಿರ್ತಾನೆ, ಯಾರೋ ಬಂದೊಂದು ಏನೋ ಒಂದು ಒಳ್ಳೆ ಶಾಸ್ತ್ರವಾಕ್ಯ ಹೇಳಿ ಅಂತ ಕೇಳ್ತಾನೆ. ಎಷ್ಟು ಮಹತ್ವ ಇದೆ ಅವನ ಮಾತಿಗೆ ಅಂತ ಕೇಳಿದರೆ, ಪೂಜೆ ಅಲ್ಲಿ ನಿಲ್ಲಿಸಿಬಿಡಿ, ಅವನಿಗೆ ಪಾಠ ಹೇಳಿ ಅಂತ ಹೇಳ್ತಾರೆ. ಪೂಜೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಆ ನೂರರಷ್ಟು ಪುಣ್ಯ ಪಾಠ ಹೇಳಿದ್ರೆ ಬರುತ್ತೆ ಅಂತ ಆಚಾರ್ಯರ ಮಾತು. ನೂರರಷ್ಟು ಪುಣ್ಯ ಒಬ್ಬನಿಗೆ ಪಾಠ ಹೇಳಿದ್ರೆ ಬರುತ್ತೆ ಅಂತ. ಮತ್ತೆ ನೂರಾರು ಜನಕ್ಕೆ ಬಿಟ್ಟುಬಿಡಿ, ಒಬ್ಬನೇ ಒಬ್ಬನು ಕೇಳ್ತಾನೆ ಬಂದು. ಯಾರೋ ಒಂದು ಪ್ರಶ್ನೆ ಕೇಳ್ತಾನೆ, ಅದು ನಂಗೆ ಈಗ ಟೈಮ್ ಇಲ್ಲ ಅಂತ ಕೊಡಬಾರದಾಗ ಫಸ್ಟ್ ಉತ್ತರ ಕೊಟ್ಬಿಡ್ಬೇಕಾದ್ರೆ. ಉತ್ತರ ಕೊಟ್ಬಿಟ್ಟು ಅಷ್ಟು ಪುಣ್ಯ ಬರುತ್ತೆ, ಪೂಜೆ ಲೋಪ ಆದರೆ ಪಾಪ ಬರೋದಿಲ್ಲ. ಅದನ್ನು ಮುಂದುವರಿಸಿ ಪೂಜೆನ, ಇದನ್ನು ಹಲ್ಟೆ ಅಂತ ಅನಿಸೋದಿಲ್ಲ. ಇದನ್ನು ಸ್ಕೋರ್ ಎಷ್ಟೊತ್ತು ಪೂಜೆ ಮಾಡ್ತಾ ಕೇಳೋದಕ್ಕಿಂತ ಕೋಟಿ ಪಾಲು ವಾಸ್ತಿಲ್ಲ ಇದು. ಯಾವುದೋ ರೇಟು ಶೇರ್ ರೇಟು ಕೇಳೋದಕ್ಕಿಂತ ದೇವರ ವಿಚಾರ ಮಾತಾಡ್ತಿದ್ದಾನೆ. ಆದ್ರಿಂದ ಅದೇ ಮಂತ್ರ ಇದ್ದಾಗ ಲೆಕ್ಕ, ಅದೇ ಮಂತ್ರ ಇದ್ದಾಗ ಲೆಕ್ಕ, ತುಂಬ ಪುಣ್ಯ ಬರುತ್ತೆ. ನಮಗೆ ಕಾನ್ಸೆಪ್ಟ್ ಡೆವಲಪ್ ಆಗಿಲ್ಲ. ಹೇಳೋದ್ರಿಂದ ಬರೆಯೋದ್ರಿಂದ ತಿಳಿಸೋದ್ರಿಂದ ಬರೋ ಪುಣ್ಯ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಯೈದಂ ಪರಮಂ ಗುಹ್ಯಂ ಮದ್ಭಕ್ತೇಶು ಅಭಿಧಾಸ್ಯತಿ ಭಕ್ತಿಮಯಿ ಪರಾಂ ಕೃತ್ವ ಮಾಮೇ ವೈಷ್ಯತಿ ಅಸಂಶಯ. ನಾನು ಯಾರಿದನ್ನು ಇನ್ನು ನನ್ನ ಭಕ್ತರಿಗೆ ಹೇಳ್ತಾನಲ್ಲ, ಅವ ನನ್ನ ಬಳಿಗೇ ಬರ್ತಾನೆ ಅರ್ಜುನ ಅಂತ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಇದರಷ್ಟು ಪುಣ್ಯ ನನಗೆ ಇನ್ನು ಏನು ಮಾಡಿದ್ರು ನಾನು ಒಪ್ಪೋದಿಲ್ಲ ಅಂತ ಹೇಳಿ.